ಸಂಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ನಮ ಶ್ರೀ ಇತಿ ರಾಜಾಯ ವಿವೇಕಾನಂದ ಸೂರಯೇ ಸತ್ಸಿತ್ಸ್ವಕ ಸ್ವರೂಪಾಯ ಸ್ವಾಮಿನೇತಾಪಹಾರಿಣೇ. ದಿವ್ಯತ್ರಯರ ಪಾದ ಪದ್ಮಗಳಿಗೆ ನನ್ನ ಪ್ರಣಾಮಗಳು. ಪರಮಪೂಜ್ಯ ಪ್ರವ್ರಾಜಿಕ ಗೀತಾ ಪ್ರಾಣ ಮಠದ ಮಾತಾಜಿಯವರಿಗೆ ಹಾಗೂ ಶ್ರೀ ಶಾರದಾ ಮಠದ ಎಲ್ಲ ಪೂಜ್ಯ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ನಾವೆಲ್ಲರೂ ಭಕ್ತಿಯಿಂದ, ಗೌರವದಿಂದ, ಹೆಮ್ಮೆಯಿಂದ, ಪ್ರೀತಿಯಿಂದ, ಅಭಿಮಾನದಿಂದ ಸ್ವಾಮೀಜಿ ಎಂದು ಕರೆಯುವ ಪೂಜ್ಯ ಶ್ರೀ ಸ್ವಾಮಿ ವಿವೇಕಾನಂದ ಮಹಾರಾಜರವರ ಜಯಂತಿಯನ್ನು ಈ ದಿನ ಆಚರಿಸುತ್ತಿದ್ದೇವೆ. ಇಂತಹ ಪವಿತ್ರ ದಿನ ನನಗೆ ಸ್ವಾಮೀಜಿ ಇನ್ ಮೈ ಥಾಟ್ಸ್ ಅಂದರೆ ನನ್ನ ಆಲೋಚನೆಗಳಲ್ಲಿ ನನ್ನ ಪ್ರೇರಣಾಶಕ್ತಿಯಾದ ಸ್ವಾಮೀಜಿಯವರ ಬಗ್ಗೆ ನನ್ನ ಆಲೋಚನೆಗಳನ್ನು ತಮ್ಮೊಡನೆ ಹಂಚಿಕೊಳ್ಳುವ ಸದವಕಾಶವನ್ನು ಪೂಜ್ಯ ಮಾತಾಜಿ ಗೀತಾ ಪ್ರಾಣ ಮಾತಾಜಿಯವರು ನನಗೆ ನೀಡಿದ್ದಾರೆ. ಅವರಿಗೆ ವಂದನೆಗಳು. ಸ್ವಾಮೀಜಿಯವರ ಅಮೋಘ ವಿದ್ವತ್, ದೇಶಾಭಿಮಾನ, ಜನಸೇವೆಗೆ ಮುಡಿಪಿಟ್ಟಿದ್ದ ಜೀವನ, ಅವರ ಆಧ್ಯಾತ್ಮಿಕ ಜ್ಞಾನದ ಮಟ್ಟ, ಅವರ ಸಂದೇಶ ಎಲ್ಲ ಜನರ ಉನ್ನತಿಗೆ, ಅವರಲ್ಲಿ ಮಿಡಿಯುತ್ತಿದ್ದ ಹೃದಯ ವೈಶಾಲ್ಯ, ಒಂದೇ ಎರಡೇ. ಇಂತಹ ನನ್ನ ಸೀಮಿತ ಬುದ್ಧಿಗೆ ನಿಲುಕದಷ್ಟು ಮೇರು ಸದೃಶ ವ್ಯಕ್ತಿತ್ವ ನನ್ನನ್ನು ಪ್ರಭಾವಗೊಳಿಸಿದೆ. ಇದು ನಮ್ಮ ನಿಮ್ಮೆಲ್ಲರ ಚಿಂತನೆಯೂ ಹೌದು. ನನ್ನಿಂದ ಪೂರ್ಣವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗದೇ ಇದ್ದವರು ಅವರ ಸಾಧನೆಗಳಲ್ಲಿ ನಾನು ಈ ದಿನ ಕೆಲವು ಅಂಶಗಳನ್ನು ಸ್ಮರಿಸಿಕೊಂಡು ತಮ್ಮಲ್ಲಿ ಹಂಚಿಕೊಳ್ಳ ಬಯಸುತ್ತೇನೆ. ನಾನು ಇದನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸ್ಕೊಂಡಿದ್ದೇನೆ. ಒಂದು, ಶ್ರೀರಾಮಕೃಷ್ಣ ಮಹಾಸಂಘದ ಸ್ಥಾಪನೆ, ಶ್ರೀ ಶಾರದಾ ಮಠದ ಸ್ಥಾಪನೆಗೆ ಸ್ವಾಮೀಜಿಯ ಅಪಾರ ಕೊಡುಗೆ, ಸ್ವಾಮೀಜಿಯವರ ಮಹಿಳಾ ಸಬಲೀಕರಣ, ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಸ್ವಾಮೀಜಿಯವರ ಕಾಳಜಿ ಹಾಗೂ ಅವರ ಸಾಧನೆ, ಮೂರನೆಯದಾಗಿ ಅವರ ಉನ್ನತವಾದ ವೇದಾಂತ ಅನುಷ್ಠಾನ, ವೇದಾಂತ ಉಪಾಸನೆ ಸಂದೇಶ, ಅವರ ಸಾಧನೆಗಳ ಬಗ್ಗೆ, ಕೊನೆಯದಾಗಿ ಅವರಿಂದ ಪ್ರೇರಣೆಯಾದ ಪ್ರಸಿದ್ಧ ರಾಜರು, ವಿಜ್ಞಾನಿಗಳು, ಸಂಶೋಧಕರು, ಕೈಗಾರಿಕೋದ್ಯಮಿಗಳು, ಇವರ ಬಗ್ಗೆ ಕೆಲವು ನನ್ನ ಆಲೋಚನೆಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳ ಬಯಸುತ್ತೇನೆ. ನಮ್ಮ ಶ್ರೀಮಾತೆಯವರು ಸ್ವಾಮೀಜಿಯ ದೃಷ್ಟಿಯಲ್ಲಿ ಶಕ್ತಿ ಸ್ವರೂಪದ ಪ್ರತೀಕ. ಅವರು ಶ್ರೀಮಾತೆಯವರನ್ನು ದುರ್ಗಾ ಮಾತೆಯ ಅವತಾರವೆಂದೇ ಪೂಜಿಸುತ್ತಿದ್ದರು. ಸಂಘಜನಯನಿಯಾದ ಶ್ರೀಮಾತೆಯವರು ಅವರ ಆಶೀರ್ವಾದದಿಂದ ತಮ್ಮ ಗುರುಬಾಯಿಗಳೊಡನೆ ಶ್ರೀರಾಮಕೃಷ್ಣ ಮಹಾಸಂಘ ಸ್ಥಾಪಿಸಿದರು. ಅವರ ಜೀವನದ ಪ್ರತಿ ಸಾಧನೆಯಲ್ಲಿ ಶ್ರೀಮಾತೆಯವರ ಆಶೀರ್ವಾದ ಅನುಮತಿ ಪಡೆದೇ ತೊಡಗುತ್ತಿದ್ದುದು ಎಲ್ಲರಿಗೂ ತಿಳಿದ ವಿಷಯ. ಮೋಕ್ಷ ಸಾಧನೆಗಾಗಿ, ಆತ್ಮಜ್ಞಾನ ಹಾಗೂ ಜಗತ್ತಿನ ಹಿತಕ್ಕಾಗಿ ಈ ಮಹಾಸಂಘಗಳು ಜಗತ್ತಿನಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ಸ್ವಾಮೀಜಿ ನರೇಂದ್ರರಾಗಿದ್ದಾಗ 1881 ಶ್ರೀ ರಾಮಕೃಷ್ಣ ಪರಮಹಂಸ ಅಂದರೆ ನಮ್ಮ ಗುರು ಮಹಾರಾಜರನ್ನು ತಮ್ಮ ಪ್ರಥಮ ಭೇಟಿಯಲ್ಲೇ ತಾವು ದೇವರನ್ನು ನೋಡಿದ್ದೀರಾ ಸ್ವಾಮಿ ಎಂಬ ಐತಿಹಾಸಿಕ ಪ್ರಶ್ನೆಯನ್ನು ಕೇಳಿದರು. ಈ ಪ್ರಶ್ನೆ ಹಾಗೂ ಇವರು ಪಡೆದುಕೊಂಡ ಉತ್ತರ ಜಗತ್ ಪ್ರಸಿದ್ಧವಾಯಿತು, ಜಗಜನಿತವಾಯಿತು. ಅವರು ಪಡೆದ ಗುರು ಮಹಾರಾಜರ ಸ್ವಯಂ ಅನುಭವದ ಹಾಗೂ ಭರವಸೆಯ ಉತ್ತರ, ಹೌದು, ನಿನ್ನನ್ನು ನೋಡುವ ಹಾಗೆ ದೇವರನ್ನೂ ನಾನು ನೋಡಿದ್ದೇನೆ. ನಾವು ವ್ಯಾಕುಲತೆಯಿಂದ ಪ್ರಾರ್ಥಿಸಿದರೆ ದೇವರು ದರ್ಶನ ನೀಡುತ್ತಾನೆ ಎಂದು ಜಗತ್ ಪ್ರಸಿದ್ಧ ಉತ್ತರವನ್ನು ನೀಡಿ, ಇದು ದೇವರ ದೈವಿಕ ಸಂಕಲ್ಪ ಅಂದರೆ ಡಿವೈನ್ ಪ್ಲ್ಯಾನ್. ಶ್ರೀರಾಮಕೃಷ್ಣ ಮಹಾಸಂಘ ಹಾಗೂ ಶ್ರೀ ಶಾರದಾ ಮಠದ ಸ್ಥಾಪನೆಗಳು ಇವರಿಂದ ಆಗಿದ್ದು, ಈ ಅವರ ಶಿಷ್ಯರಿಂದ, ಗುರು ಮಹಾರಾಜರು ಶಿಷ್ಯರಿಂದ, ವಿವೇಕಾನಂದರಿಂದ ಪ್ರೇರಣೆ ಪಡೆದು ಸ್ಥಾಪಿತವಾದ ಈ ಸಂಸ್ಥೆಗಳು ನಮಗೆ ದೇವರು ತೋರಿಸಿದ ಹಾದಿ. ಈ ಸಂಸ್ಥೆಗಳು ನಮಗೆ ಆಧ್ಯಾತ್ಮಿಕ ಜ್ಞಾನ ಶಿಕ್ಷಣ ನೀಡುತ್ತಿವೆ. ಜಗತ್ತಿನ ಎಲ್ಲೆಡೆಯೂ ಸ್ಥಾಪಿತವಾಗಿ ವಿಶ್ವದ ಎಲ್ಲರಿಗೆ ಮಾರ್ಗದರ್ಶನ ನೀಡುತ್ತಿವೆ. ಅವರು ಮುಂದೆ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ನಲ್ಲಿ ಭಾಗವಹಿಸಿದ್ದು ದೈವ ಸಂಕಲ್ಪವೇ. ಗುರು ಮಹಾರಾಜರ ಜೀವ ಸೇವೆ ಈಶ್ವರ ಸೇವೆ, ಅದರ ಅನುಷ್ಠಾನವೇ ಈ ಸಂಘಗಳ ಪರಮ ಧ್ಯೇಯ. ಜನಸೇವೆ ಎಂದರೆ ಇವರು ಕ್ಷಾಮ, ಭೂಕಂಪ, ಪ್ರವಾಹ ಮುಂತಾದ ಪ್ರಕೃತಿ ವಿಪೋಕಗಳಲ್ಲಿ ಈ ಸಂಸ್ಥೆಗಳು ಕೈಗೊಳ್ಳುವ ಸೇವೆ ಅಪಾರ. ಸಾಮಾಜಿಕ ಶಿಕ್ಷಣ. ಈ ಸಂಸ್ಥೆಗಳು ನಡೆಸುತ್ತಿರುವ ಶಾಲೆಗಳಿಂದ ಬರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆದರ್ಶ ಶಿಕ್ಷಣ ಪಡೆದು ಆದರ್ಶನ ಜೀವನ ನಡೆಸಿ ದೇಶ ಸೇವೆಯಲ್ಲಿ ತೊಡಗಿದ್ದಾರೆ. ಈ ಸಂಸ್ಥೆಗಳ ವಿದ್ಯಾಭ್ಯಾಸ ಬಹಳ ಗುಣಮಟ್ಟದ್ದು. ಆಮೇಲೆ ಆಸ್ಪತ್ರೆಗಳಲ್ಲಿ ಬಡ ಜನರಿಗೆ ಆರೋಗ್ಯ ವ್ಯವಸ್ಥೆ, ಅಚ್ಚುಕಟ್ಟಾದ ಆರೋಗ್ಯ ವ್ಯವಸ್ಥೆ. ಇನ್ನು ಮುಂದೆ ಹೇಳುವುದಾದರೆ ಉನ್ನತ ಮಟ್ಟದ ಆಧ್ಯಾತ್ಮಿಕ ಶಿಕ್ಷಣ. ಇವರ ಶಿಕ್ಷಣವು ಚಿಕ್ಕ ವಯಸ್ಸವರಿನಿಂದ ವೃದ್ಧರವರೆಗೆ ಬಹಳ ಭಕ್ತರಿಗೆ ವಿಶ್ವದಾದ್ಯಂತ ಸಲ್ಲುತ್ತಾ ಇದೆ. ಎಲ್ಲ ನಮ್ಮ ವೇದ, ಉಪನಿಷತ್, ಭಗವದ್ಗೀತೆ, ಎಲ್ಲ ಧಾರ್ಮಿಕ ಆಧ್ಯಾತ್ಮಿಕ ಕೃತಿಗಳಲ್ಲಿ ಶಿಕ್ಷಣ ಸಾಮಾನ್ಯ ಜನರಿಗೂ ಅರ್ಥವಾಗುವಂಥ ಸಾಹಿತ್ಯ, ಪ್ರವಚನ, ಪಾಠಗಳ ಮೂಲಕ ಮಾಡಿದ್ದಾರೆ, ನಮಗೆಲ್ಲ ತಲುಪುವಂತೆ ಮಾಡಿದ್ದಾರೆ. ಈಗಲೂ ಆಧುನಿಕ ವ್ಯವಸ್ಥೆ, ಯೂಟ್ಯೂಬ್, ಇಂಟರ್ನೆಟ್ ಮೂಲಕ ಜಗತ್ತಿನ ಎಲ್ಲ ಕಡೆ ಪಾಠ ಪ್ರವಚನ ಕಾರ್ಯಕ್ರಮಗಳು ನಿರಂತರವಾಗಿ ತಲುಪುತ್ತಿವೆ. ಇವರು ಈ ಮಠಗಳು ಪ್ರಕಟಿಸುತ್ತಿರುವ ಸಾಹಿತ್ಯ, ಧಾರ್ಮಿಕ, ವೇದಾಂತ ಎಲ್ಲ ಸಮಾಜದ ಎಲ್ಲ ಜನರಿಗೆ ತಲುಪುತ್ತಿವೆ. ಈ ಸಂಸ್ಥೆಗಳಲ್ಲಿ ದೊರೆಯದಿರುವ ವೇದಾಂತ ವಿಷಯದ ಪುಸ್ತಕಗಳೇ ಇಲ್ಲ. ಎಲ್ಲ ಪುಸ್ತಕಗಳು, ಎಲ್ಲದರ ಅನುವಾದಗಳು, ಎಲ್ಲ ಧಾರ್ಮಿಕ ಗ್ರಂಥಗಳ, ನಮ್ಮ ಆಚಾರ್ಯರ ಪ್ರವಚ ಭಾಷ್ಯಗಳು ಎಲ್ಲವೂ ನಮಗೆ ಈ ಎರಡು ಮಹಾಸಂಘಗಳ ಮೂಲಕ ತಲುಪುತ್ತಿವೆ. ನಾನು ಶ್ರೀರಾಮಕೃಷ್ಣ ಮಠದ ಮತ್ತು ಶ್ರೀ ಶಾರದಾ ಮಠದ ಕಳೆದ ಒಂದೆರಡು ವರ್ಷದಿಂದ ಪಡೆಯುತ್ತಿರುವ ಪ್ರವಚನ ಪಾಠ ಯೂಟ್ಯೂಬ್ ಮೂಲಕ, ಇಂಟರ್ನೆಟ್ ಮೂಲಕ ಪ್ರವಚನ ಪಾಠದಲ್ಲಿಯೂ ತಪ್ಪದೇ ಭಾಗವಹಿಸುತ್ತಿದ್ದೇನೆ. ಇದೆಲ್ಲ ಸ್ವಾಮೀಜಿಯವರ ಅವಿರಿತ ಸೇವೆಯ ಫಲ. ಸ್ವಾಮೀಜಿ ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಅಲ್ಲಿ ಬಿಡುವಿಲ್ಲದ ಭಾಷಣ ಪ್ರವಚನದ ನಡುವೆಯೂ ರಾಮಕೃಷ್ಣ ಮಹಾಸಂಘ ಹಾಗೂ ಶ್ರೀ ಶಾರದಾ ಮಠದ ಬಗ್ಗೆ, ಅದರ ರೂಪುರೇಷೆ, ನಿಯಮ, ಧ್ಯೇಯಗಳ ಬಗ್ಗೆ ನಿರಂತರ ತಮ್ಮ ಗುರುವಾಯಿಗಳೊಡನೆ ಹಂಚಿಕೊಂಡಲೇ ಬಂದರು. ಈಗ ಈ ಮಹಾಸಂಸ್ಥೆಗಳು ಎಂತಹ ಉನ್ನತ ಮಟ್ಟವಾಗಿವೆ. ಶ್ರೀ ಶಾರದಾ ಮಠದ ಸ್ಥಾಪನೆಯ ಬಗ್ಗೆ ತಮಗೆ ತಿಳಿದಿದೆ. ಗಂಗಾ ನದಿಯ ತೀರದಲ್ಲಿ ಸ್ತ್ರೀಯರಿಗಾಗಿಯೇ ಮಠ ಸ್ಥಾಪನೆಯಾಗಬೇಕು. ಇದಕ್ಕೆ ಶ್ರೀಮಾತೆಯವರೇ ಅವರಿಗೆ ಪ್ರೇರಣೆ. ಶ್ರೀಮಾತೆಯವರ ಆದರ್ಶ ಜೀವನ, ಅವರ ಉಪದೇಶ, ಅವರ ಸಾತ್ವಿಕ ವೈರಾಗ್ಯ ಜೀವನ, ನಿಸ್ವಾರ್ಥ ಸೇವೆ ಈ ಮಠದ ಮೂಲಕ ಎಲ್ಲ ಮಹಿಳೆಯರನ್ನು ತಲುಪಬೇಕು, ಮಾರ್ಗದರ್ಶನ ನೀಡಬೇಕು ಎಂದು ಅವರ ಧ್ಯೇಯವಾಗಿತ್ತು. ಇವರು ಕಂಡ ಕನಸು 1954ರಲ್ಲಿ ಸಾಕಾರವಾಗಿದ್ದರು. ಇವರು ಇದಕ್ಕಾಗಿ ನಿರಂತರ ಯೋಚನೆ ಮಾಡಿ ಇದಕ್ಕಾಗಿ ನಿಯಮಗಳನ್ನು, ಧ್ಯೇಯಗಳನ್ನು ರೂಪಿಸುತ್ತಲೇ ಇದ್ದರು. ಈ ಮಠದ ಪ್ರಥಮ ಅಧ್ಯಕ್ಷೆ ಮಾತಾಜಿಯವರು ಶಾರದಾದೇವಿಯರ ನೇರ ಶಿಷ್ಯರು. ಇನ್ನು ನಾನು ಎರಡನೇ ವಿಷಯವಾಗಿ ಸ್ವಾಮೀಜಿಯವರ ಮಹಿಳಾ ಸಬಲೀಕರಣ ಅಂದರೆ ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ತಮ್ಮಲ್ಲಿ ಕೆಲವು ವಿಷಯಗಳನ್ನು ಹಂಚಿಸಿಕೊಳ್ಳುತ್ತೇನೆ. ಸ್ವಾಮೀಜಿಯವರು ಮಹಿಳೆಯರ ಉದ್ಧಾರವಾಗದೆ ಜಾಗತಿಕ ಪ್ರಗತಿ ಸಾಧ್ಯವಿಲ್ಲ ಎಂದು, ನಾವು ಶಕ್ತಿ ಸ್ವರೂಪಳಾದ ಮಹಿಳೆಯನ್ನು ಗೌರವಿಸದೇ ಇರುವುದರಿಂದಲೇ ನಮ್ಮ ದೇಶದ ಪ್ರಗತಿ ಸಾಧ್ಯವಾಗದೇ ಇರುವುದು ಎಂದು ಅಂದೇ ಹೇಳಿದ್ದರು. ನಮ್ಮ ಪರಂಪರೆಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಮಹಿಳೆ ಇದ್ದಾರೆ ಎಂದಿದ್ದರು. ಮಹಿಳಾ ವಿದ್ಯಾಭ್ಯಾಸ ಅವರ ಆದ್ಯತೆ ಅಂದರೆ ಪ್ರಯಾರಿಟಿ ಆಗಿತ್ತು. ಅದರ ಬಗ್ಗೆ ಹಗಲು ಇರುಳು ಚಿಂತನೆ ಮಾಡುತ್ತಿದ್ದರು. ಅವರ ಪಾಶ್ಚಾತ್ಯ ಶಿಷ್ಯರು ಇದನ್ನು ಉಲ್ಲೇಖಿಸಿದ್ದಾರೆ. ಅವರಿಗೆ ನಮ್ಮ ದೇಶದಲ್ಲಿ ವೇದ ಕಾಲದ ಗಾರ್ಗಿ, ಮೈತ್ರಿಯಂಥವರ ಪುನರುತ್ಥಾನ ಸಾಧ್ಯ ಎಂಬ ಬಲವಾದ ನಂಬಿಕೆ ಇತ್ತು. ಸ್ವಾಮೀಜಿಯವರು ದೇರ್ ಈಸ್ ನೋ ಚಾನ್ಸ್ ಆಫ್ ದ ವೆಲ್ಫೇರ್ ಆಫ್ ದ ವರ್ಲ್ಡ್ ಅನ್ಲೆಸ್ ದ ಕಂಡೀಷನ್ ಆಫ್ ವಿಮೆನ್ ಈಸ್ ಇಂಪ್ರೂವ್ಡ್. ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಎ ಬರ್ಡ್ ಟು ಫ್ಲೈ ಆನ್ ಒನ್ ವಿಂಗ್ ಅಂತ ಹೇಳಿದ್ದರು. ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣ ಅವತಾರದಲ್ಲಿ ಅವರು ಸ್ತ್ರೀಯನ್ನು ಅಂದರೆ ಭೈರವಿ ಬ್ರಾಹ್ಮಣಿಯನ್ನು ಗುರುವಾಗಿ ಸ್ವೀಕರಿಸಿದರು ಎಂದು ಹೇಳುತ್ತಿದ್ದರು. ಸ್ತ್ರೀಭಾವದಲ್ಲಿ ದೇವರನ್ನು ಪೂಜಿಸಿದರು. ಸ್ತ್ರೀಯರ ಮಾತೃತ್ವದ ಆದರ್ಶವನ್ನು ಅವರು ಜಗನ್ಮಯಿಯ ಪ್ರತಿನಿಧಿ ಎಂದು ಉಪದೇಶ ಮಾಡಿದರು ಎಂದು ಗುರು ಮಹಾರಾಜರ ಬಗ್ಗೆ ಸ್ವಾಮೀಜಿ ಹೇಳುತ್ತಿದ್ದರು. ಆದ ಕಾರಣ ಅಂದರೆ ಸ್ವಾಮೀಜಿಯವರ ಮೊದಲನೇ ಪ್ರಯತ್ನವೇ ಸ್ತ್ರೀಯರಿಗಾಗಿ ಒಂದು ಮಠವನ್ನು ಸ್ಥಾಪಿಸಬೇಕೆಂಬುದು. ಈ ಮಠದಿಂದ ಗಾರ್ಗಿ ಮೈತ್ರಿಯವರಂಥ ರತ್ನಗಳು ಹೊರಬೀಳುವವು, ಇವರನ್ನು ಮೀರಿದವರು ಬರುವರು ಎಂದಿದ್ದರು ಸ್ವಾಮೀಜಿ. ಶ್ರೀ ಶಾರದಾ ಮಠದ ಸ್ಥಾಪನೆ ನಾನು ಈಗಾಗಲೇ ಹೇಳಿದ್ದಂತೆ 1954ರಲ್ಲಿ ಸ್ಥಾಪಿತವಾದರು. ಸ್ವಾಮೀಜಿಯವರು ಇದನ್ನು ಬಹಳ ಮುಂಚೆಯೇ ಕನಸು ಕಂಡು ಅದಕ್ಕಾಗಿ ಪ್ರಯತ್ನಪಟ್ಟಿದ್ದರು. ನಾವೆಲ್ಲರೂ ಶ್ರೀ ಶಾರದಾ ಮಠದ ಪೂಜ್ಯ ಮಾತಾಜಿಯವರಿಂದ ಆಧ್ಯಾತ್ಮಿಕ ಶಿಕ್ಷಣ, ಸಾಮಾಜಿಕ ಶಿಕ್ಷಣ ಪಡೆಯುತ್ತಿದ್ದೇವೆ. ಎಲ್ಲ ಪೂಜ್ಯ ಮಾತಾಜಿಯವರಲ್ಲಿರುವ ಆಳವಾದ ವೇದ, ಉಪನಿಷತ್, ಭಗವದ್ಗೀತೆ, ಜ್ಞಾನ, ದಿವ್ಯತ್ರಯರ ಉಪದೇಶ ನಮ್ಮನ್ನು ತಲುಪುತ್ತಿವೆ. ಸ್ವಾಮೀಜಿಯವರ ಭವ್ಯ ಕನಸಿನ ಸಾಧನೆ ಸಫಲವಾಗಿದೆ. ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕೆಂದರೆ 1898 ಸೋದರಿ ನಿವೇದಿತಾ ಕಲ್ಕತ್ತಾದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಥಾಪಿಸಿದ ಶಾಲೆ, ನಮ್ಮ ಶ್ರೀಮಾತೆ ಆಶೀರ್ವದಿಸಿ ಉದ್ಘಾಟನೆ ಮಾಡಿದ ಶಾಲೆ, ಭಾರತೀಯ ಇತಿಹಾಸದಲ್ಲಿ ಮಹಿಳಾ ಶಿಕ್ಷಣಕ್ಕೆ ಉತ್ತಮ ನಾಂದಿ ಹಾಡಿತು. 1896 ಇಂಗ್ಲೆಂಡಿನ ವಿಂಬಲ್ಡನ್ನಲ್ಲಿ ಮಿಸ್ ಮಾರ್ಗ್ರೆಟ್ ಎಲಿಜಬೆತ್ ನೋಬಲ್, ಮುಂದೆ ಸೋದರಿ ನಿವೇದಿತಾದವರು, ಸ್ವಾಮೀಜಿಯವರಿಂದ ಪ್ರಭಾವಿತರಾದರು. ಶಾಲೆಯ ಮುಖ್ಯಸ್ಥೆಯಾದ ಅವರು ವಿದ್ಯಾಕ್ಷೇತ್ರದಲ್ಲಿ ತೀವ್ರವಾಗಿ ತೊಡಗಿಸಿಕೊಳ್ಳುವ ಆಸಕ್ತಿ ಹೊಂದಿದ್ದರು. ಸ್ವಾಮೀಜಿ ಅವರಿಗೆ, "ಐ ಹ್ಯಾವ್ ಪ್ಲ್ಯಾನ್ಸ್ ಫಾರ್ ಮೈ ಓನ್ ಕಂಟ್ರಿ ಇನ್ ವಿಚ್ ಯು ಐ ಥಿಂಕ್ ಕುಡ್ ಬಿ ಆಫ್ ಗ್ರೇಟ್ ಹೆಲ್ಪ್ ಟು ಮೀ" ಎಂದಾಗ ಭಾರತಕ್ಕೆ ಬಂದು ಅವರ ಶಿಷ್ಯೆಯಾಗಿ ಅವರಿಂದ ಬ್ರಹ್ಮಚರ್ಯ ದೀಕ್ಷೆ ಪಡೆದು ತಮ್ಮನ್ನು ನಮ್ಮ ದೇಶದ ಮಹಿಳೆಯರ ಉದ್ಧಾರಕ್ಕೆ ಸಮರ್ಪಿಸಿಕೊಂಡರು, ನಮ್ಮನ್ನು ಉದ್ಧಾರ ಮಾಡಿದರು. ಅವರಿಗೆ ಸ್ವಾಮೀಜಿ ನೀಡಿದ ಹೆಸರೇ ನಿವೇದಿತ. ಅವರನ್ನು ಶ್ರೀಮಾತೆ ಪ್ರೀತಿಸಿ ತಮ್ಮ ಮಗಳಂತೆ ಭಾವಿಸಿ ಅವರ ಸಾಧನೆಗೆ ಪ್ರೇರಣೆಯಾಗಿದ್ದು ಎಲ್ಲರಿಗೂ ತಿಳಿದ ವಿಷಯ. ಇದೆಲ್ಲವೂ ಮಹಿಳೆಯರ ಸಬಲೀಕರಣಕ್ಕೆ ಸ್ವಾಮೀಜಿ ನೀಡಿದ ಅದ್ಭುತ ಕೊಡುಗೆ. ಈಗ ನಾನು ಸ್ವಾಮೀಜಿಯರ ಅತಿ ಮುಖ್ಯವಾದ ಸ್ವಾಮೀಜಿಯವರ ಜೀವನದ ವೇದಾಂತದ ಉಪದೇಶ, ಅದರ ಅನುಷ್ಠಾನಕ್ಕೆ ಅವರಿಗಿದ್ದ ತೀವ್ರ ಕಾಳಜಿ, ಅದರ ಬಗ್ಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳುತ್ತೇನೆ. ಅವರ ಎಲ್ಲ ಸಂದೇಶಗಳು ನಮ್ಮ ವೇದ ಉಪನಿಷತ್ ಸಾರವನ್ನು ಸಾಮಾನ್ಯ ಜನರಿಗೆ ತಲುಪುವ ಉದ್ದೇಶ ಹೊಂದಿದ್ದವು. ಅವರು ನಮ್ಮ ದೇಶವನ್ನು ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಎಂಬ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರತಿನಿಧಿಸಿ "ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ" ಎಂದು ಅಮೋಘ ಕರತಾಡನದೊಂದಿಗೆ ಪ್ರಾರಂಭಿಸಿ ಜಗತ್ತಿನ ಎಲ್ಲೆಡೆಯವರ ಮನಸ್ಸು ಗೆದ್ದಿದ್ದು ಇತಿಹಾಸ. ಇದನ್ನು ನೆನೆದರೆ ಈಗಲೂ ನನ್ನ ಮೈ ಹೆಮ್ಮೆಯಿಂದ ನವಿರೇಳುತ್ತದೆ. "ಆಸ್ ದ ಡಿಫ್ರೆಂಟ್ ಸ್ಟ್ರೀಮ್ಸ್ ಹ್ಯಾವಿಂಗ್ ದೇರ್ ಸೋರ್ಸಸ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಆಲ್ ಮಿಂಗಲ್ ದೇರ್ ವಾಟರ್ಸ್ ಇನ್ ದ ಸೀ, ಸೋ ಓ ಲಾರ್ಡ್ ದ ಡಿಫ್ರೆಂಟ್ ಪಾತ್ಸ್ ವಿಚ್ ಮೆನ್ ಟೇಕ್ ಥ್ರೂ ಡಿಫ್ರೆಂಟ್ ಟೆಂಡೆನ್ಸೀಸ್ ವೇರಿಯಸ್ ದೋ ದೇ ಅಪಿಯರ್ ಕ್ರಿಕೆಟ್ ಆರ್ ಸ್ಟ್ರೇಟ್ ಆಲ್ ಲೀಡ್ ಟು ದಿ." ಇದು ನಮ್ಮ ಗುರು ಮಹಾರಾಜರ ಅನುಭವ ಭೇಷವೂ ಹೌದು. ಇದನ್ನು ಸ್ವಾಮೀಜಿಯವರು ಈ ವಿಶ್ವಧರ್ಮ ಸಮ್ಮೇಳನದಲ್ಲಿ ಸಾರಿದರು. ಎಲ್ಲ ಧರ್ಮಗಳು ಒಂದೇ ದೇವನನ್ನು ತಲುಪುತ್ತವೆ ಎಂದು ಅವರು ವೇದಾಂತದ ಉಪದೇಶವನ್ನು ಸಾಮಾನ್ಯರಿಗೆ ಅರ್ಥವಾಗುವಂತೆ, ನಿಮಗೆಲ್ಲ ತಿಳಿದಿರುವ ವಾಕ್ಯಗಳೇ, ಹೀಗೆ ಹೇಳಿದ್ದಾರೆ. "ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ದ ಗೋಲ್ ಈಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ ವಿತಿನ್ ಬೈ ಕಂಟ್ರೋಲಿಂಗ್ ನೇಚರ್ ಎಕ್ಸ್ಟರ್ನಲ್ ಆರ್ ಇಂಟರ್ನಲ್. ಡೂ ದಿಸ್ ಐದರ್ ಬೈ ವರ್ಕ್ ಆರ್ ವರ್ಷಿಪ್ ಆರ್ ಸೈಕಿಕ್ ಕಂಟ್ರೋಲ್ ಆರ್ ಫಿಲಾಸಫಿ ಬೈ ಒನ್ ಆರ್ ಮೋರ್ ಆರ್ ಆಲ್ ಆಫ್ ದಿಸ್ ಆ್ಯಂಡ್ ಬಿ ಫ್ರೀ." ಅಂದರೆ ನಮಗೆ ಆತ್ಮಜ್ಞಾನವನ್ನು ಪಡೆಯುವ ವಿಧಾನ ಕಲಿಸಿದರು. ಕರ್ಮಯೋಗ, ಸ್ವಾರ್ಥರಹಿತ ಫಲದ ಅಪೇಕ್ಷೆಯಿಲ್ಲದ ಸೇವೆ, ಪ್ರಾರ್ಥನೆ, ಧ್ಯಾನ, ವೇದಾಂತ, ಯಾವ ಮಾರ್ಗವಾದರೂ ಸರಿ, ಎಲ್ಲ ಮಾರ್ಗಗಳು ಸರಿ. ಅವರ ಕೃತಿಗಳನ್ನು, ಅವರ ಭಾಷಣ, ಅವರ ಲೆಟರ್ಸ್ ಎಲ್ಲವುಗಳನ್ನು ನಮ್ಮ ರಾಮಕೃಷ್ಣ ಮಹಾಸಂಘವು 8 ಗ್ರಂಥಗಳಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಅವರ ಅನುಷ್ಠಾನ ವೇದಾಂತ ಎನ್ನುವುದು ಕೃತಿಶ್ರೇಣಿ ಭಾಗ 2 ಬರುತ್ತಿದೆ. ಇದನ್ನು ನಮ್ಮ ರಾಮಕೃಷ್ಣ ಮಠದ ಸ್ವಾಮಿಗಳು ನಮಗೆ ಪಾಠ ಪ್ರವಚನದಲ್ಲಿ ಹೇಳುತ್ತಿದ್ದಾರೆ. "ಎವ್ರಿ ಮ್ಯಾನ್ ವಿಲ್ ಬಿ ಎ ವರ್ಷಿಪ್ಪರ್, ರಿಯಾಲಿಟಿ ವಿಲ್ ಬಿ ದ ಆಬ್ಜೆಕ್ಟ್ ಆಫ್ ವರ್ಷಿಪ್" ಎಂದು ಸ್ವಾಮೀಜಿ ಈ ಅನುಷ್ಠಾನ ವೇದಾಂತದಲ್ಲಿ ಉಪದೇಶ ಮಾಡಿದ್ದಾರೆ. ಪ್ರತಿ ಜೀವರಲ್ಲಿರುವ ಸತ್ಯವೇ ಪೂಜಾ ವಸ್ತುವಾಗಿ ಪ್ರತಿ ಮಾನವನೂ ಉಪಾಸಕನಾಗುವ ಪುಣ್ಯ ಯುಗ, ಸ್ವಾಮೀಜಿಯವರ ಮಾತಿನಲ್ಲಿ ಗೋಲ್ಡನ್ ಡೇಸ್ ಉದಯಿಸುವಂತೆ ಮಾಡೋಣ ಎಂದು, ವೇದಾಂತದ ಅನುಷ್ಠಾನ ಎಂದರೆ ಎಲ್ಲರಲ್ಲೂ ಅನಂತ ಶಕ್ತಿ ಇದೆ, ಇದೇ ಸತ್ಯ, ಇದನ್ನು ಪೂಜಿಸು, ಇದನ್ನು ಪ್ರೇಮದಿಂದಲೂ ಮಾಡಬಹುದು, ನಾನು ಆತ್ಮಸ್ವರೂಪ, ಎಲ್ಲರೂ ಆತ್ಮಸ್ವರೂಪಗಳು, ನಾವು ಇದನ್ನು ಅರಿಯುವುದೇ ಆಧ್ಯಾತ್ಮಿಕ ಸಾಧನೆ ಎಂದಿದ್ದಾರೆ. ನಮಗೆ ಸಾಧನೆ ಮಾಡಲು ಈ ರೀತಿ ಅತ್ಯುನ್ನತವಾದ ಸಂದೇಶ ನೀಡಿದ್ದಾರೆ. ಪ್ರತಿಯೊಬ್ಬರಲ್ಲಿ ಇರುವ ಆತ್ಮವನ್ನು ಅರಿತು ಪೂಜಿಸುವುದೇ ಅನುಷ್ಠಾನ ವೇದಾಂತ. ಆತ್ಮಜ್ಞಾನ ಪಡೆಯಲು ಜನ್ಮ ಜನ್ಮಾಂತರದ ಸಾಧನೆ ಹಾಗೂ ಪರಮಾತ್ಮನ ಕೃಪೆ ಬೇಕಾಗುತ್ತದೆ. ಸ್ವಾಮೀಜಿಯವರು ಧರ್ಮವನ್ನು "ಎಟರ್ನಲ್ ರಿಲೇಷನ್ಶಿಪ್ ಆಫ್ ಎಟರ್ನಲ್ ಸೋಲ್ ವಿತ್ ಎಟರ್ನಲ್ ಗಾಡ್ ಈಸ್ ರಿಲಿಜನ್" ಎಂದು ಸ್ವಾಮೀಜಿ ಧರ್ಮದ ಸಾರವನ್ನು ಹೇಳಿದ್ದಾರೆ. ಅಂದರೆ ಶಾಶ್ವತವಾದ ಭಗವಂತನೊಡನೆ ಶಾಶ್ವತವಾದ ಆತ್ಮದ ಶಾಶ್ವತವಾದ ಸಂಬಂಧವೇ ಧರ್ಮ ಎಂದು ಹೇಳಿದ್ದಾರೆ. ಸ್ವಾಮೀಜಿಯವರ ಉಪದೇಶ ಸಂದೇಶಗಳು ಅವರ ಸ್ವಂತ ಅನುಭವದ ಮಾತುಗಳು, ನಮಗೆ ಸ್ಫೂರ್ತಿಯಾಗಲೇಬೇಕು. ಅವರ ಸಂದೇಶಗಳನ್ನು ನಾವು ಮನದಟ್ಟು ಮಾಡಿಕೊಳ್ಳಬೇಕು, ಅದರಂತೆ ನಡೆಯಲು ಸಾಧನೆ ಮಾಡಬೇಕು. ಅವರಲ್ಲಿ ನಮ್ಮಲ್ಲಿ ಇರುವ ಆತ್ಮವಿಶ್ವಾಸ, ದೇವರಲ್ಲಿ ನಂಬಿಕೆ ಬಹಳ ಮುಖ್ಯ ಎಂದಿದ್ದಾರೆ ಅವರು. ದಿಸ್ ಈಸ್ ದ ಗ್ರೇಟ್ ಫ್ಯಾಕ್ಟ್, ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್, ಸ್ಟ್ರೆಂತ್ ಈಸ್ ಫೆಲಿಸಿಟಿ, ಲೈಫ್ ಎಟರ್ನಲ್ ಇಮ್ಮಾರ್ಟಲ್, ವೀಕ್ನೆಸ್ ಈಸ್ ಸ್ಟ್ರೈನ್ ಆ್ಯಂಡ್ ಮಿಸರಿ ಎಂದಿದ್ದಾರೆ. ಶಕ್ತಿಯೇ ಜೀವನ, ದೌರ್ಬಲ್ಯವತೆಯೇ ಮರಣ ಎಂದಿದ್ದಾರೆ ಅವರು. ಇಫ್ ದೇರ್ ಈಸ್ ಒನ್ ವರ್ಡ್ ದಟ್ ಯು ಫೈಂಡ್ ಕಮಿಂಗ್ ಲೈಕ್ ಎ ಬಾಂಬ್ ಫ್ರಮ್ ದ ಉಪನಿಷತ್ಸ್, ಬರ್ಸ್ಟಿಂಗ್ ಲೈಕ್ ಎ ಬಾಂಬ್ ಶೆಲ್ ಅಪಾನ್ ಮಾಸಸ್ ಆಫ್ ಇಗ್ನೋರೆನ್ಸ್, ಇಟ್ ಈಸ್ ದ ವರ್ಡ್ ಫಿಯರ್ಲೆಸ್ನೆಸ್ ಎಂದಿದ್ದಾರೆ. ಅಂದರೆ ನಿರ್ಭೀತಿಯಿಂದಿರು ಎಂಬ ಉಪನಿಷತ್ನ ಸಂದೇಶ ನಮಗೆ ಧ್ಯೇಯವಾಗಿರಬೇಕು ಎಂದಿದ್ದಾರೆ. ಸ್ವಾಮೀಜಿಯವರು 1888-1893 ದೇಶದ ಉದ್ದಗಲಕ್ಕೂ ಪರಿವ್ರಾಜಕರಾಗಿ ಓಡಾಡಿದ್ದರು. ಅವರಿಗೆ ದೇಶದ ಉದ್ಧಾರ ಬಡಜನರ ಉದ್ಧಾರದಿಂದ ಮಾತ್ರ ಸಾಧ್ಯ ಎಂದು ಅರಿವಾಗಿದ್ದು ಆಗಲೇ. ತಮಗೆಲ್ಲ ತಿಳಿದಂತೆ ಕನ್ಯಾಕುಮಾರಿಯಲ್ಲಿ ಸಮುದ್ರವನ್ನು ಈಜಿದ ಈ ವೀರ ಸನ್ಯಾಸಿ ಧ್ಯಾನದಲ್ಲಿ ತೊಡಗಿ ದೇಶದ ಭವಿಷ್ಯದ ಬಗ್ಗೆ ಯೋಚಿಸಿದರು. ಗುರು ಮಹಾರಾಜರು ಸ್ವಾಮೀಜಿಯವರನ್ನು ಯಾವಾಗಲೂ ನರೇಂದ್ರ ಧ್ಯಾನ ಸಿದ್ಧ ಎನ್ನುತ್ತಿದ್ದರು. ಸ್ವಾಮೀಜಿಯವರ ವೇದಾಂತ ಉಪದೇಶ ಅವರ ಆಳವಾದ ಅಧ್ಯಯನ ಹಾಗೂ ಧ್ಯಾನದ ಫಲ. ಅವರಿಗಿದ್ದ ಅಪಾರ ಜ್ಞಾನ ಹಾಗೂ ಜ್ಞಾಪಕ ಶಕ್ತಿಯಿಂದ ಅವರು ಎಲ್ಲ ಧಾರ್ಮಿಕ ಗ್ರಂಥಗಳನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಓದಿದ್ದರು. ಸ್ವಾಮೀಜಿಯವರು ಪ್ರತಿಯೊಬ್ಬರಿಗೂ ಆಧ್ಯಾತ್ಮ ಜ್ಞಾನ ಉಂಟಾಗಬೇಕು ಎಂದು ಉಪದೇಶಗಳ ಮೂಲಕ ನಮಗೆ ವೇದ ಉಪನಿಷತ್ ಗೀತೆಯ ಜ್ಞಾನವನ್ನು ನೀಡಿದ್ದಾರೆ. ನಮ್ಮ ಶ್ರೀರಾಮಕೃಷ್ಣ ಮಠ ಹಾಗೂ ಶ್ರೀ ಶಾರದಾ ಮಠ ಈ ಸಂಸ್ಥೆಗಳಲ್ಲಿ ಪೂಜ್ಯ ಸ್ವಾಮೀಜಿಗಳು ಹಾಗೂ ಪೂಜ್ಯ ಮಾತಾಜಿಯವರು ನಮಗೆ ನಿರಂತರವಾಗಿ ಇವರ ಉಪದೇಶವನ್ನು, ದಿವ್ಯತರೆಯರ ಉಪದೇಶವನ್ನು, ವೇದಾಂತ ಜ್ಞಾನವನ್ನು ಪಾಠ ಪ್ರವಚನಗಳ ಮೂಲಕ ನಮಗೆ ನೀಡುತ್ತಲೇ ಬಂದಿದ್ದಾರೆ. ಇದು ಸ್ವಾಮೀಜಿಯವರ ಉದ್ದೇಶ ಸಫಲವಾಗುವಂತೆ ಮಾಡಿದೆ. ನಮಗೆ ಈ ಉಪದೇಶಗಳ ಪ್ರಯೋಜನ ಪಡೆದು ಸಾಧನೆ ಮಾಡಲು ದಿವ್ಯತ್ರಯರ ಕೃಪೆ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಇನ್ನು ಕೊನೆಯ ವಿಷಯವಾಗಿ ನಾನು ಸ್ವಾಮೀಜಿಯವರಿಂದ ಪ್ರೇರಣೆ ಪಡೆದವರ ಬಗ್ಗೆ ಹೇಳುತ್ತೇನೆ. ಬಹಳ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಅದರಲ್ಲಿ ಕೆಲವು ಮಹಾ ಪ್ರಸಿದ್ಧ ವ್ಯಕ್ತಿಗಳ ಬಗ್ಗೆ ನಾನು ಈ ದಿನ ಉಲ್ಲೇಖ ಮಾಡುತ್ತೇನೆ. ನಮ್ಮ ಮೈಸೂರು ಮಹಾರಾಜರು ಶ್ರೀ ಚಾಮರಾಜೇಂದ್ರ ಒಡೆಯರವರು ಸ್ವಾಮೀಜಿಯ ಸಮಕಾಲೀನರು. ಸ್ವಾಮೀಜಿಯವರು ಅವರ ಪ್ರೀತಿಯ ಆತಿಥ್ಯ ಸ್ವೀಕರಿಸಿದ ಸ್ವಾಮೀಜಿ ಅವರಲ್ಲಿ ಭಾರತದಲ್ಲಿ ಬಡತನದ ನಿರ್ಮೂಲನೆಗೆ ಬಡವರಿಗೆ ವಿದ್ಯಾಭ್ಯಾಸ ದೊರಕಬೇಕಾಗಿದೆ ಎಂದರು. ಅವರ ಪ್ರೇರಣೆಯಿಂದ ಅವರ ಮುಂದಿನ ಪೀಳಿಗೆಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾರಾಜರು ಅನೇಕ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಅದರಲ್ಲಿ ಮಹಿಳಾ ಶಿಕ್ಷಣಕ್ಕೂ ಒತ್ತು ಕೊಟ್ಟಿದ್ದಾರೆ. ಈಗ ಮೈಸೂರು ಪ್ರಮುಖ ವಿದ್ಯಾಕೇಂದ್ರವಾಗಿ ಖ್ಯಾತಿ ಪಡೆದಿದೆ. ಇನ್ನೊಬ್ಬರು ಸ್ವಾಮೀಜಿಯವರಿಂದ ಪ್ರೇರಣೆ ಪಡೆದವರು ಕೈಗಾರಿಕೋದ್ಯಮಿ. ಇವರು ಪ್ರಸಿದ್ಧ ಕೈಗಾರಿಕೋದ್ಯಮಿ ಶ್ರೀ ಜಮ್ಶೇಟ್ಜಿ ಟಾಟಾರವರು. ಇವರು ಮೈಸೂರು ಮಹಾರಾಜರ ಸಹಾಯದಿಂದ ಟಾಟಾ ವಿಜ್ಞಾನ ಕೇಂದ್ರ ಸ್ಥಾಪಿಸಿದರು. ಈಗ ಪ್ರಪಂಚದಾದ್ಯಂತ ಮಾನ್ಯತೆ ಪಡೆದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಿದೆ. ಈ ಹೆಮ್ಮೆಯ ಸಂಸ್ಥೆ 1990 ಸ್ಥಾಪಿತವಾದರೂ ಇದರ ಸ್ಥಾಪನೆಯನ್ನು 1898 ಶ್ರೀ ಜಮ್ಶೆಡ್ಜಿ ಟಾಟಾರವರು ಸ್ವಾಮೀಜಿಯವರ ಭೇಟಿಯಲ್ಲಿ ಪತ್ರಗಳಲ್ಲಿ ಸ್ವಾಮೀಜಿಯವರ ಪ್ರೇರಣೆಯಿಂದ ಇಂಥದೊಂದು ವೈಜ್ಞಾನಿಕ ಸಂಶೋಧನಾ ಸಂಸ್ಥೆ ಸ್ಥಾಪಿಸುವುದರ ಬಗ್ಗೆ ಉಲ್ಲೇಖ ಮಾಡಿದ್ದರು. 1893 May 30 ಸ್ವಾಮೀಜಿಯವರು ಜಪಾನಿನ ಯೋಕೋಹೋಮಾ ಬಂದರಿನಿಂದ ಕೆನಡಾದ ಬಂದರು ಪಟ್ಟಣವಾದ ವ್ಯಾಂಕೂವರ್ಗೆ ಹೊರಟಾಗ ಜಮ್ಶೆಡ್ಜಿ ಟಾಟಾರವರೊಡನೆ ಸುದೀರ್ಘ ಮಾತುಕತೆ ನಡೆಸಿದ್ದರು ಎಂಬ ಉಲ್ಲೇಖವಿದೆ. ಸ್ವಾಮೀಜಿ ಪರಿವ್ರಾಜಕರಾಗಿ ದೇಶದ ಉದ್ದಗಲಕ್ಕೆ ಸತ್ಯದ ಶೋಧನೆಗೆ ಪ್ರಯಾಣ ಮಾಡಿದಾಗಿನ ಅನುಭವಗಳನ್ನು ಟಾಟಾರವರೊಡನೆ ಹಂಚಿಕೊಂಡಿದ್ದರು. ಭಾರತದ ಜನರ ದುರ್ಬಲ ಸ್ಥಿತಿ ಬಗ್ಗೆ ಕಾಳಜಿ ವ್ಯಕ್ತಪಡಿಸಿದ್ದರು. ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ನಲ್ಲಿ ಪ್ರಪಂಚದ ಪ್ರಮುಖ ಧರ್ಮಗಳ ಸಮನ್ವಯ ಸಾರು ಬಗ್ಗೆ ತಮ್ಮ ಉದ್ದೇಶವನ್ನು ಹಂಚಿಕೊಂಡಿದ್ದರು. ಟಾಟಾರವರು ಭಾರತಕ್ಕೆ ಯಂತ್ರ ಹಾಗೂ ತಂತ್ರಜ್ಞಾನವನ್ನು ತಂದು ಭಾರತವನ್ನು ಸುಭದ್ರ ಕೈಗಾರಿಕಾ ದೇಶ ಮಾಡಬೇಕೆಂಬ ಉದ್ದೇಶವನ್ನು ಸ್ವಾಮೀಜಿಯವರೊಡನೆ ಹಂಚಿಕೊಂಡಿದ್ದರು. ಸ್ವಾಮೀಜಿಯವರು ಉದಾಹರಣೆಗಾಗಿ ಬೆಂಕಿ ಕಡ್ಡಿಗಳನ್ನು ಜಪಾನಿನಿಂದ ಆಮದು ಮಾಡಿಕೊಳ್ಳುವ ಬದಲು ಭಾರತದಲ್ಲೇ ಜಮ್ಶೆಡ್ಜಿ ಟಾಟಾರವರು ಉತ್ಪಾದನೆ ಮಾಡಿದರೆ ಗ್ರಾಮೀಣ ಬಡಜನರಿಗೆ ಉದ್ಯೋಗ ದೊರಕಿ ಉಪಯೋಗವಾಗುತ್ತದೆ ಎಂದು ಆಗಿನ ಕಾಲದಲ್ಲೇ ಹೇಳಿದ್ದರು. ತಮ್ಮ ಪ್ರಥಮ ಭೇಟಿಯಲ್ಲೇ ಹೇಳಿದ್ದರು. ಇದರಿಂದ ಪ್ರೇರಣೆ ಪಡೆದ ಟಾಟಾರವರು ಮುಂದೆ ಅನೇಕ ಕೈಗಾರಿಕಾ ಸಂಸ್ಥೆಗಳನ್ನು ಸ್ಥಾಪಿಸಿ ಒಂದು ಸಂಶೋಧನಾ ಕೇಂದ್ರವನ್ನು ಭಾರತದಲ್ಲಿ ಸ್ಥಾಪಿಸಬೇಕೆಂದು ಉದ್ದೇಶವನ್ನು ಸ್ವಾಮೀಜಿಯವರಿಗೆ ಪತ್ರದ ಮೂಲಕ ತಿಳಿಸಿದರು. ಸ್ವಾಮೀಜಿ ಹಾಗೂ ಜಮ್ಶೆಡ್ಜಿಯವರ ಕಾಲಾನಂತರ ಈ ಮಹನೀಯರು ಪ್ರಾರಂಭಿಸಿದ ಯೋಜನೆ 1909 ಸಾಕಾರವಾಯಿತು. ಇನ್ನು ಸ್ವಾಮೀಜಿಯವರಿಂದ ಪ್ರೇರಣೆ ಪಡೆದವರಲ್ಲಿ ಮಹಾತ್ಮ ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮುಂತಾದ ಸ್ವಾತಂತ್ರ್ಯ ಪಡೆಯಲು ಹೋರಾಡಿದ ಜಗತ್ ಪ್ರಸಿದ್ಧ ನಾಯಕರಿದ್ದಾರೆ. ಇವರಿಗೂ ಸ್ವಾಮೀಜಿಯವರೇ ಮುಖ್ಯ ಪ್ರೇರಣೆಯಾಗಿದ್ದರು. ಮಹಾತ್ಮ ಗಾಂಧೀಜಿಯವರ ಅಭಿಪ್ರಾಯದಲ್ಲಿ ಹೇಳುವುದಾದರೆ, ಮಹಾತ್ಮ ಗಾಂಧೀಜಿಯವರು ಬೇಲೂರು ಮಠವನ್ನು 30 ಜನವರಿ 1921 ಸ್ವಾಮೀಜಿಯವರ ಜನ್ಮದಿನದಂದು ಅಲ್ಲಿಗೆ ಭೇಟಿ ನೀಡಿದ್ದರು. ಅದು ಆ ದಿನ ಅವರು ಆ ಭೇಟಿಯಿಂದ ನಂತರ ತಮ್ಮ ವಾಕ್ಯಗಳಲ್ಲಿ ಹೀಗೆ ಹೇಳಿದ್ದಾರೆ: ಐ ಹ್ಯಾವ್ ಕಮ್ ಹಿಯರ್ ಟು ಪೇ ಹೋಮೇಜ್ ಆ್ಯಂಡ್ ರೆಸ್ಪೆಕ್ಟ್ ಟು ದ ರಿವರ್ಡ್ ಮೆಮೊರಿ ಆಫ್ ಸ್ವಾಮಿ ವಿವೇಕಾನಂದ ಹೂಸ್ ಬರ್ಡೇ ಈಸ್ ಬೀಯಿಂಗ್ ಸೆಲೆಬ್ರೇಟೆಡ್ ಟುಡೇ. ಐ ಹ್ಯಾವ್ ಗಾನ್ ಥ್ರೂ ದಿಸ್ ಹಿಸ್ ವರ್ಕ್ಸ್ ಥರೋಲಿ ಆ್ಯಂಡ್ ಹ್ಯಾವಿಂಗ್ ಗಾನ್ ಥ್ರೂ ದೆಮ್ ದ ಲವ್ ದಟ್ ಐ ಹ್ಯಾಡ್ ಫಾರ್ ಮೈ ಕಂಟ್ರಿ ಬಿಕೇಮ್ ಎ 1000-fold. I ask you young men not to go away empty-handed without imbibing something of the spirit of the place where Swami Vivekananda lived and died. ಎಂದು ಗಾಂಧೀಜಿಯವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಶ್ರೀ ರಾಜಗೋಪಾಲಾಚಾರಿ ಅವರು ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ, ಅವರು ಸ್ವಾಮೀಜಿಯವರಿಂದ ಪ್ರೇರಣೆ ಪಡೆದವರೇ. ಅವರು ಸ್ವಾಮಿ ವಿವೇಕಾನಂದ ಸೇವ್ಡ್ ಹಿಂದೂಯಿಸಮ್ ಆ್ಯಂಡ್ ಇಂಡಿಯಾ ಎಂದಿದ್ದಾರೆ. ಶ್ರೀ ರಾಧಾಕೃಷ್ಣರವರು ನಮ್ಮ ರಾಷ್ಟ್ರಾಧ್ಯಕ್ಷರು, ಜ್ಞಾನಿಗಳು, ಇವರು ಹಾಗೂ ಇನ್ನೂ ಅನೇಕರು ಸ್ವಾಮೀಜಿಯವರಿಂದ ಪ್ರೇರಣೆ ಪಡೆದಿದ್ದರು. ಇದಲ್ಲದೆ ಸ್ವಾಮೀಜಿಯವರು ವಿದೇಶದಲ್ಲಿದ್ದಾಗ ಅಲ್ಲಿನ ಖ್ಯಾತ ಸಂಶೋಧಕರು, ವಿಜ್ಞಾನಿಗಳು ಅವರುಗಳನ್ನು ಭೇಟಿಯಾಗಿದ್ದರು. ನಾನು ಅವರಲ್ಲಿ ನನಗೆ ಪ್ರೇರಣೆಯಾದ ವಿಜ್ಞಾನಿ ಬಗ್ಗೆ ಹೇಳುತ್ತೇನೆ. ಇವರ ಹೆಸರು ನಿಕೋಲಾ ಟೆಸ್ಲಾ, ಪ್ರಖ್ಯಾತ ಸಂಶೋಧಕರು, ನಾವು ಈಗ ಉಪಯೋಗಿಸುತ್ತಿರುವ ಆಲ್ಟರ್ನೇಟಿಂಗ್ ಕರೆಂಟಿನ ಜನಕ, ವಿದ್ಯುತ್ ಶಿಲ್ಪಿ. ಇವರು ಸ್ವಾಮೀಜಿಯವರ ಹೆಚ್ಚು ಕಡಿಮೆ ಸಮಕಾಲೀನರು. ಇವರು 1856 ಆಸ್ಟ್ರಿಯಾದಲ್ಲಿ ಹುಟ್ಟಿ ನಂತರ ಅಮೆರಿಕದಲ್ಲಿ ಬಂದು ಸಂಶೋಧನೆಯಲ್ಲಿ ತೊಡಗಿದ್ದರು. ಇವರು ಪ್ರಖ್ಯಾತ ಸಂಶೋಧಕರು. ನಿಕೋಲಾ ಟೆಸ್ಲಾ ಸ್ವಾಮೀಜಿಯವರಿಂದ ಪ್ರಭಾವಿತರಾಗಿ ಅವರಿಂದ ವೇದಗಳ ಬಗ್ಗೆ ಪರಿಚಯ ಮಾಡಿಕೊಂಡಿದ್ದರೆಂದು ಉಲ್ಲೇಖವಾಗಿದೆ. ಸ್ವಾಮೀಜಿ 1896 ಟೆಸ್ಲಾರನ್ನು ಭೇಟಿಯಾಗಿ ಮ್ಯಾಟರ್ ಆ್ಯಂಡ್ ಎನರ್ಜಿ ಒಂದೇ ಎನ್ನುವ ಸಿದ್ಧಾಂತ ಪರಿಚಯಿಸಿ ಅದನ್ನು ವೈಜ್ಞಾನಿಕವಾಗಿ ದೃಢಪಡಿಸುವಂತೆ ತಿಳಿಸಿದ್ದರು. ಅವರು ಪ್ರಾಣ, ಆಕಾಶ, ಕಲ್ಪದ ಬಗ್ಗೆ ಚರ್ಚಿಸಿದ್ದರು. ಪ್ರಾಣ ಎಂದರೆ ಎನರ್ಜಿ, ಆಕಾಶ ಎಂದರೆ ಭೌತಿಕ ವಸ್ತು ದ್ರವ್ಯ ಅಂದರೆ ಮ್ಯಾಟರ್, ಕಲ್ಪ ಎಂದರೆ ಟೈಮ್ ಎಂದು ಅಭಿಪ್ರಾಯವಾಗುತ್ತದೆ. ಕೃತಿಶ್ರೇಣಿ ಸಂಪುಟ 4 ಸ್ವಾಮೀಜಿಯವರು ಶ್ರೀ ಸ್ಟರ್ಡಿಯವರಿಗೆ ಬರೆದ ಪತ್ರದಲ್ಲಿ ಇದರ ವಿವರಗಳಿದೆ. ಇವರು ಈ ಪತ್ರವನ್ನು 13 ಫೆಬ್ರವರಿ 1896 ನ್ಯೂಯಾರ್ಕಿಂದ ಬರೆದಿದ್ದಾರೆ. ಸ್ವಾಮೀಜಿ ತಮ್ಮ ಈ ಪತ್ರದಲ್ಲಿ ಈ ರೀತಿ ಉಲ್ಲೇಖಿಸಿದ್ದಾರೆ. ಈ ಪತ್ರ ತುಂಬ ವಿವರವಾಗಿದೆ, ಕೆಲವು ಸಾಲುಗಳನ್ನು ನಾನು ಓದುತ್ತೇನೆ. ಫ್ರೆಂಚ್ ನಟಿ ಸಾರಾ ಬರ್ನಾಡ್ ಐಜೀಲ್ ನಾಟಕವನ್ನು ಅಭಿನಯಿಸುತ್ತಿದ್ದಾಳೆ. ಅದು ಒಂದು ಬಗೆಯಲ್ಲಿ ಫ್ರೆಂಚೀಕರಣವಾದ ಬುದ್ಧನ ಜೀವನದಂತಿದೆ. ನಾನು ಈ ಬುದ್ಧನ ನಾಟಕವನ್ನು ನೋಡಲು ಹೋಗಿದ್ದೆ. ನನ್ನನ್ನು ಶ್ರೀಮತಿ ಬರ್ನಾಡ್ ಗುರುತಿಸಿ ತನ್ನನ್ನು ಭೇಟಿ ಮಾಡಬೇಕೆಂದು ಇಚ್ಛಿಸಿದಳು. ನನ್ನ ಪರಿಚಯವಿದ್ದ ಒಬ್ಬ ಗಣ್ಯ ಗೃಹಸ್ಥರು ಅದಕ್ಕೆ ವ್ಯವಸ್ಥೆ ಮಾಡಿದರು. ಶ್ರೀಮತಿಯೊಡನೆ ಪ್ರಖ್ಯಾತ ಗಾಯಕ ಶ್ರೀಯುತ್ ಎಂ ಮಾರೆಲ್ ಮತ್ತು ಸುಪ್ರಸಿದ್ಧ ವಿದ್ಯುತ್ ಶಿಲ್ಪಿ ಅಂದರೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ನಮ್ಮ ಟೆಸ್ಲಾರವರು, ಟೆಸ್ಲಾ ಕೂಡ ಇದ್ದರು. ಶ್ರೀಮತಿ ಬರ್ನಾಡ್ ಬಹಳ ವಿದ್ಯಾವಂತೆ, ಭೌತಾತೀತ ವಿದ್ಯೆಯನ್ನು ಬಹುಮಟ್ಟಿಗೆ ಚೆನ್ನಾಗಿ ಓದುತ್ತಾಳೆ. ಎಂ ಮಾರಲ್ ಬಹಳ ಆಸಕ್ತಿಯಿಂದ ಕೇಳುತ್ತಿದ್ದರು. ಆದರೆ ಶ್ರೀಯುತ ಟೆಸ್ಲಾ ಮಾತ್ರ ವೇದಾಂತದ ಪ್ರಾಣ, ಆಕಾಶ, ಕಲ್ಪಗಳು ಇವುಗಳನ್ನೆಲ್ಲ ಕೇಳಿ ಆನಂದಪಟ್ಟರು. ಏಕೆಂದರೆ ಇವು ಮಾತ್ರ ಆಧುನಿಕ ವಿಜ್ಞಾನ ತೆಗೆದುಕೊಳ್ಳಬಹುದಾದ ಸಿದ್ಧಾಂತಗಳೆಂದು ಅವರ ಅಭಿಪ್ರಾಯ. ವಿರಾಟ್ ಮಹತ್ನಿಂದ ಅಂದರೆ ವಿಶ್ವಮಾನಸವಾದ ಬ್ರಹ್ಮ ಅಥವಾ ಈಶ್ವರನಿಂದ ಆಕಾಶ, ಪ್ರಾಣ ಎರಡೂ ಉತ್ಪತ್ತಿಯಾಗಿವೆ. ಶ್ರೀಯುತ ಟೆಸ್ಲಾ ಗಣಿತದ ಪ್ರಕಾರ ದ್ರವ್ಯ ಮತ್ತು ಶಕ್ತಿ ಅಂದರೆ ಮ್ಯಾಟರ್ ಆ್ಯಂಡ್ ಎನರ್ಜಿ ಇವೆರಡನ್ನೂ ಚಲನಾತ್ಮಕವಲ್ಲದ ಶಕ್ತಿಯ ಸ್ವರೂಪಕ್ಕೆ ಇಳಿಸಬಹುದೆಂದು ಇದನ್ನು ಪ್ರದರ್ಶಿಸಬಲ್ಲೆನೆಂದು ಹೇಳುತ್ತಾರೆ. ಈ ಹೊಸ ಗಣಿತದ ಪ್ರಯೋಜನವನ್ನು ಪಡೆಯಲು ಅವರ ಬಳಿಗೆ ನಾನು ಮುಂದಿನ ವಾರ ಹೋಗಬೇಕು ಎಂದು ಸ್ವಾಮೀಜಿ ಉಲ್ಲೇಖಿಸಿದ್ದಾರೆ. ಹೀಗಾದ ಪಕ್ಷಕ್ಕೆ ಈ ವೇದಾಂತದ ವಿಶ್ವರಚನ ಸಿದ್ಧಾಂತವನ್ನು ದೃಢವಾದ ಅಸ್ಥಿಭಾರದ ಮೇಲೆ ಇಟ್ಟಂತಾಗುವುದು ಎಂದು ಬರೆದಿದ್ದಾರೆ. ಈ ಪತ್ರ ಬಹಳ ದೀರ್ಘವಾಗಿದೆ. ಸ್ವಾಮೀಜಿ ಮುಂದುವರಿಸಿ, ನಾನು ಈಗ ವೇದಾಂತದ ವಿಶ್ವರಚನ ಸಿದ್ಧಾಂತ ಅಂತಿಮ ಗತಿಶಾಸ್ತ್ರಗಳ ಬಗ್ಗೆ ಹೆಚ್ಚು ಕೆಲಸ ಮಾಡುತ್ತಿದ್ದೇನೆ. ಆಧುನಿಕ ವಿಜ್ಞಾನದೊಡನೆ ಅದು ಸಂಪೂರ್ಣವಾಗಿ ಶ್ರುತಿಗೂಡುವುದು ನನಗೆ ಸ್ಪಷ್ಟವಾಗಿ ಕಾಣುತ್ತಿದೆ ಎಂದು ಈ ಪತ್ರದಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ಅದ್ವೈತ ವೇದಾಂತ ದೃಷ್ಟಿಯಿಂದ ವಿವರಿಸಿದ್ದಾರೆ. ಆಧುನಿಕ ವಿಜ್ಞಾನಕ್ಕೆ ಕಾರಣರಾದ ಅತಿ ಪ್ರಸಿದ್ಧ ವಿಜ್ಞಾನಿಗಳಿಗೆ ನಮ್ಮ ಸ್ವಾಮೀಜಿಯವರು ಪ್ರೇರಣೆ ನೀಡಿದ್ದು ಅದ್ಭುತವಾದ ವಿಷಯ. ಸ್ವಾಮೀಜಿಯವರಿಂದ ಅತ್ಯಂತ ಪ್ರಭಾವಿತರಾಗಿದ್ದವರು ಮತ್ತೊಬ್ಬ ಪ್ರಖ್ಯಾತರು, ಶ್ರೀ ರೊಮೈನ್ ರೋಲ್ಯಾಂಡ್. ಇವರು ಫ್ರೆಂಚ್ ಸಾಹಿತಿ. ಇವರು 1915 ನೊಬೆಲ್ ಪ್ರಶಸ್ತಿ ಪಡೆದಿದ್ದರು. ಇವರು ಶಾಂತಿಪ್ರಿಯರು. ಭಾರತೀಯ ವೇದಾಂತ ಜ್ಞಾನವನ್ನು ಸ್ವಾಮೀಜಿಯವರ ಕೃತಿಯಿಂದ ಬಹಳಷ್ಟು ಪಡೆದಿದ್ದರು. ದ ಲೈಫ್ ಆಫ್ ರಾಮಕೃಷ್ಣ ಹಾಗೂ ಲೈಫ್ ಆಫ್ ವಿವೇಕಾನಂದ ಎಂಬ ಪುಸ್ತಕಗಳನ್ನು ಇವರು ರೊಮೈನ್ ರೋಲಾರ್ ಅವರು ಫ್ರೆಂಚ್ ಭಾಷೆಯಲ್ಲಿ ಬರೆದಿದ್ದಾರೆ. ಇವರು ಸ್ವಾಮೀಜಿಯವರ ಸಮಕಾಲೀನರು. ನಾನು ಸ್ವಾಮೀಜಿಯವರ ಪ್ರಭಾವ ಅಪಾರವಾಗಿ ಜಗತ್ತಿನ ಎಲ್ಲ ಪ್ರಮುಖರ ಮೇಲೆ ಆಗಿರುವುದರ ಬಗ್ಗೆ ಆಲೋಚನೆ ಮಾಡಿದಾಗ, ಅವರ ಅಪಾರ ಜ್ಞಾನ ಹಾಗೂ ಎಲ್ಲ ವಿಷಯಗಳ ಬಗ್ಗೆ ಅವರಿಗಿದ್ದ ಕಾಳಜಿ ಬಗ್ಗೆ ಹೆಮ್ಮೆಯುಂಟಾಗುತ್ತದೆ. ನನ್ನ ಸೀಮಿತ ಸಾಮರ್ಥ್ಯದಿಂದ ಸ್ವಾಮೀಜಿಯವರನ್ನು ತಿಳಿದುಕೊಂಡು ಅವರ ಆಲೋಚನೆಗಳನ್ನು ತಮ್ಮಲ್ಲಿ ಹಂಚಿಕೊಂಡಿದ್ದೇನೆ. ಸ್ವಾಮೀಜಿಯವರು ನಮ್ಮ ಹಿಂದಿನ, ಈಗಿನ ಹಾಗೂ ಮುಂದಿನ ಪೀಳಿಗೆಗೆ ಪ್ರೇರಣಾಶಕ್ತಿಯಾಗೇ ಇರುತ್ತಾರೆ. ನಾನು ಈಗ ತಮ್ಮೊಡನೆ ಹಂಚಿಕೊಂಡ ವಿಷಯದ ಸಾರವನ್ನು ನಮ್ಮ ರಾಷ್ಟ್ರಕವಿ ಕುವೆಂಪುರವರ ವಾಕ್ಯಗಳೊಂದಿಗೆ ಸಮಾಪ್ತಗೊಳಿಸಬಯಸುತ್ತೇನೆ. ಗುರು ಮಹಾರಾಜರ ಪ್ರಸಿದ್ಧ ಭಕ್ತರಲ್ಲೊಬ್ಬರಾದ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಸ್ವಾಮೀಜಿಯವರಿಂದ ಪ್ರೇರಣೆ ಪಡೆದವರೇ. ಅವರು ಶ್ರೀರಾಮಕೃಷ್ಣಾಶ್ರಮ ಮೈಸೂರು ಕನ್ನಡ ಭಾಷೆಯಲ್ಲಿ ಪ್ರಕಟಿಸಿದ ಸ್ವಾಮಿ ವಿವೇಕಾನಂದರ ಕೃತಿಶ್ರೇಣಿಯ ಪ್ರಥಮ ಮುದ್ರಣಕ್ಕೆ 1962 ಬರೆದ ಮುನ್ನುಡಿಯಲ್ಲಿ ಹೀಗೆಂದಿದ್ದಾರೆ. ಸ್ವಾಮಿ ವಿವೇಕಾನಂದರು ಅನೇಕ ಮಹತ್ ಸಾಧನೆಗಳನ್ನು ಸಾಧಿಸಿ ಹೋಗಿದ್ದಾರೆ. ಅದರಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಲು ಅರ್ಹವಾದುದೆಂದರೆ ಶ್ರೀರಾಮಕೃಷ್ಣರಿಂದ ಅನುಷ್ಠಿತವೂ ಪ್ರಣೀತವೂ ಆಗಿರುವ ಸರ್ವಧರ್ಮ ಸಮನ್ವಯ ದೃಷ್ಟಿಯನ್ನು ಪ್ರಸಾರ ಮಾಡಿ ಪೂರ್ವ ಪಶ್ಚಿಮ ದೇಶಗಳ ನಡುವೆ ಭವ್ಯವಾದ ಭಾವಸೇತುವನ್ನು ಬೀಸಿ ವಿಶ್ವ ಮೈತ್ರಿಗೆ ಮತ್ತು ವಿಶ್ವ ಪ್ರಜ್ಞೆಗೆ ಅಂಕುರಾರ್ಪಣವನ್ನು ಮಾಡಿ ಲೋಕ ಹೃದಯವನ್ನು ಸಂಕುಚಿತ ಬುದ್ಧಿಯಿಂದ ಪಾರು ಮಾಡಿದಿತು. ಎರಡನೆಯದಾಗಿ, ಭಾರತೀಯ ಪ್ರಾಚೀನ ಸಂಪ್ರದಾಯದಲ್ಲಿದ್ದ ಸಾರವತ್ತಾದ ಮತ್ತು ಶಾಶ್ವತವಾದ ಅಂಶಗಳೊಂದನ್ನೂ ಬಿಡದೆ ಹೊಸ ಲೋಕದ ಹೊಸ ದೃಷ್ಟಿಗೆ ಹೊಂದಿಕೊಳ್ಳುವ ನವ ಸಂನ್ಯಾಸ ಸಂಪ್ರದಾಯವೊಂದನ್ನು ಸ್ಥಾಪಿಸಿ ಅದರ ಶಾಖೋಪಶಾಖೆಗಳು ಈ ಪ್ರಪಂಚದ ಮೇಲೆಲ್ಲ ಹಬ್ಬುವಂತೆ ಮಾಡಿದುದು. ಮೂರನೆಯದಾಗಿ, ನರನಲ್ಲಿ ನಾರಾಯಣನನ್ನು ದರ್ಶಿಸುವ ಸಾಧನೆಯ ಮಾರ್ಗವೊಂದನ್ನು ಬೋಧಿಸಿ ಜಗತ್ತಿನ ಹಿತವನ್ನು, ಆತ್ಮದ ಮೋಕ್ಷವನ್ನು ಏಕಲಕ್ಷ್ಯವನ್ನಾಗಿಸುವ ದರಿದ್ರ ನಾರಾಯಣ ಸೇವಾರೂಪದ ಸಾಧನೆಯನ್ನು ಲೋಕಕ್ಕೆ ಕಲಿಸಿದರು. ಇದು ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪುರವರ ಸ್ವಾಮೀಜಿಯವರ ಬಗೆಗಿನ ಅಚ್ಚುಕಟ್ಟಾದ ವಿವರಣೆ. ಈ ದಿನ ತಮ್ಮೊಡನೆ ಹಂಚಿಕೊಂಡ ನನ್ನ ಆಲೋಚನೆಗಳಿಗೆ ಮಾರ್ಗದರ್ಶನ ಹಾಗೂ ಪ್ರೇರಣೆ ದೊರೆತಿರುವುದು ಶ್ರೀರಾಮಕೃಷ್ಣ ಮಠದ ಪೂಜ್ಯ ಸ್ವಾಮೀಜಿಯವರು ಹಾಗೂ ಶ್ರೀ ಶಾರದಾ ಮಠದ ಪೂಜ್ಯ ಮಾತಾಜಿಯವರ ಧಾರ್ಮಿಕ ಆಧ್ಯಾತ್ಮಿಕ ಪ್ರವಚನಗಳು, ಸಾಹಿತ್ಯ ಮತ್ತು ಕಾರ್ಯಕ್ರಮಗಳು. ನಮ್ಮ ಜಗದ್ದಾತ್ರಿ ಶ್ರೀರಾಮಕೃಷ್ಣ ಸತ್ಸಂಗ ಬಂಧುಗಳಿಂದ ನನಗೆ ದೊರೆತಿರುವ ಮಾರ್ಗದರ್ಶನ ಹಾಗೂ ಸತ್ಸಂಗ, ಮನೆಯಲ್ಲಿ ನನ್ನ ತಂದೆ ತಾಯಿಗಳಿಂದ ದೊರೆತ ಹಿತವಚನ, ಆಮೇಲೆ ನನ್ನ ಗುರುಹಿರಿಯರಿಂದ ಶಾಲಾ ಕಾಲೇಜುಗಳಲ್ಲಿ ನನ್ನ ಗುರುಹಿರಿಯರಿಂದ ದೊರೆತಿರುವ ವಿದ್ಯಾಭ್ಯಾಸ ಮಾರ್ಗದರ್ಶನ, ನನ್ನ ಚಿಂತನೆಗಳನ್ನು ತಮ್ಮೊಡನೆ ಹಂಚಿಕೊಳ್ಳುವ ಸದವಕಾಶ ನೀಡಿದ ಪೂಜ್ಯ ಪ್ರವ್ರಾಜಿಕ ಗೀತಾ ಪ್ರಾಣ ಮಾತೀಜಿಯವರಿಗೆ ನನ್ನ ಪ್ರಣಾಮಗಳು. ನನಗೆ ಮಾರ್ಗದರ್ಶನ ನೀಡುತ್ತಿರುವ ಎಲ್ಲ ಪೂಜ್ಯ ಮಾತಾಜಿಯವರಿಗೂ ನನ್ನ ಪ್ರಣಾಮಗಳು. ಜಯರಾಮಕೃಷ್ಣ,